மோட்சாச்சயஸ்மாத் அஸ்ய ஸ்ரீ ப்ரஹ்ம ருத்ர ப்ரஹ்ருதி சுரநரத்வீஷ சத்ராத்மகஸ்ய விஷ்ணோர்வஸ்தா சமஸ்தாஹ சகல குணநிதிஹி சர்வதோஷ வ்யபேதஹ பூர்ணானந்தோ அவ்யயோ யோ குருரபி பரமஹ சிந்தயேதம் மகாந்தம். ಈ ಶಾಸ್ತ್ರ ಬ್ಯಾಕ್ಗ್ರೌಂಡ್ ಇಲ್ಲದೇನೆ ನೀವು ಹಾಗೆ ದಾಸರಾಡು ಓದ್ಬಿಡ್ತೀರಿ ಅಂತ ತಿಳ್ಕೊಬೋಣ. ಏನಾಯ್ತಾಗ ಫೌಂಡೇಶನ್ ಇರೋದಿಲ್ಲ, ಅವಾಗ ಏನಾಗುತ್ತೆ ನಿಮಗೆ ಪೂರ್ತಿ ಅರ್ಥ ಆಗೋದಿಲ್ಲ. ಎಷ್ಟೆಲ್ಲ ಓದ್ಕೊಂಡ್ಬಂದ ಯಾರೋ ಪ್ರಶ್ನೆ ಕೇಳಿದ್ರು ಬಿದ್ದೋಗ್ಬಿಡುತ್ತೆ ಅಷ್ಟೇ. ಆ ಬ್ಯಾಕ್ಗ್ರೌಂಡ್ ಇದ್ದಾಗ ಏನಾಗುತ್ತೆ ಫರ್ಮ್ ಆಗಿರೋದು. ಅದಕ್ಕೇನೆ ಎರಡು ಇದು ಪ್ರಮಾಣ ಶಾಸ್ತ್ರ ಪ್ರಮೇಯ ಶಾಸ್ತ್ರ ಎರಡಿರೋ ದಾಸ್ತಾಯಿತದಲ್ಲಿ. ದಾಸ್ತಾಯಿತದಲ್ಲಿ ಯಾವುದು ಮಿಸ್ಸಿಂಗ್? ಟೋಟಲಿ ಪ್ರಮಾಣ ಶಾಸ್ತ್ರ ಮಿಸ್ಸಿಂಗ್. ಯಾಕೆ ಬರಲಿಲ್ಲ ದಾಸರು ಅಂದರೆ ಅದು ಬರೆದ್ರೆ ತಿಳಿಯುವಂಥದ್ದಲ್ಲ. ಅದು ಏನಾಗಬೇಕದು? ಓದಿ ಓದೇ ಬರಬೇಕೆ ಹೊರತು ಅದು ಓದಿ ಪಾಠದ ಮೂಲಕನೇ ಬರಬೇಕು, ಬರೀ ಈ ರೀತಿ ಬರೋದಿಲ್ಲ. ಅದಕ್ಕೆ ಅದನ್ನು ಹೇಳೋದಕ್ಕೆ ಹೋಗಲಿಲ್ಲ. ಟೆಕ್ನಿಕಲ್ ವರ್ಕ್ಸನ್ನು ಟ್ರಾನ್ಸ್ಲೇಟ್ ಮಾಡಿದ ಮಾತ್ರಕ್ಕೇ ಎಲ್ಲರೂ ಓದೋಕ್ಕಾಗಲ್ಲ ಅದನ್ನು. ಯಾಕೆ ಹೇಳಿಕೊಂಡು ಟೆಕ್ನಿಕಲ್ ಅದು ಆ ಟೆಕ್ನಿಕಲ್ ಹೊರಗೆ ಬಂದ ತಕ್ಷಣ ಸ್ಟಾಪ್ ಆಗಿಬಿಡುತ್ತೆ, ನಿಂತೋಗ್ಬಿಡುತ್ತೆ. ಯಾವ್ದು ತೇರಿ ತೇರಿ ಅದನ್ನ ಏನು ಮಾಡಿದ್ರು ನಿಮಗೆ ಲ್ಯಾಂಗ್ವೇಜ್ನಲ್ಲಿ ಹೇಳಕ್ಕೆ ಬರಲ್ಲ. ಅದರ ಕಾನ್ಸೆಪ್ಟ್ ಅದು ಕಾನ್ಸೆಪ್ಟ್ ಅರ್ಥ ಆಗಬೇಕಾದ್ರೆ ಡಿಕ್ಷನರಿ ಮಾಡಿದ್ರು ಕೂಡ ಮತ್ತೇನಾಗುತ್ತೆ ಅದು? ಇವಾಗ ಎಲ್ಲ ಡಿಕ್ಷನರಿ ಇದೆ, ನೀವು ಕನ್ನಡದ ಒಂದು ಕನ್ನಡ ಕನ್ನಡ ಡಿಸ್ಟರಿ ಇಟ್ಕೊಂಡು ಕನ್ನಡ ಕಾಲಕ್ಕಾಗುತ್ತೆ ಯಾವ್ದಾದ್ರು ಸಾಧ್ಯ ಇಲ್ಲ. ಏನು ಇರಲಿ, ಅದೆಲ್ಲ ಮಾಡಿದ ಅಷ್ಟು ಸಣ್ಣ ಪುಟ್ಟ ಡಿಕ್ಷನರಿ ಮಾಡಿದ್ದಾರೆ, ಬಟ್ ಅಷ್ಟು ಮಾತು ಯಾರಿಗೂ ಉಪಯೋಗ ಆಗುತ್ತೆ ಡಿಕ್ಷನರಿ? ಯಾವಾಗಲೂ ಡಿಕ್ಷನರಿ ಡಿಕ್ಷನರಿ ನೋಡಕ್ಕೆ ಬಂದವರಿಗೆ ಹಾಗೆ ಉಪಯೋಗನ. ಒಂದು ಟೆಕ್ನಿಕಲ್ ಗೊತ್ತಿದ್ದವ್ರು ರೆಫರೆನ್ಸ್ ಇಂಪಾರ್ಟೆಂಟ್, ಏನು ಗೊತ್ತಿದ್ದವ್ರು ಯಾವ ಡಿಕ್ಷನರಿ ಹೆಲ್ಪ್ ಆಗಲ್ಲ. ಡಿಕ್ಷನರಿ ಗೊತ್ತಾಗಲಿಕ್ಕೆ ಕೆಲವರು ಇರ್ತಾರೆ, ಅವ್ರು ಅಡ್ರೆಸ್ ಹೇಳಿ ಅಂತಾರೆ, ಅದು ಗೊತ್ತಾಗ್ತಾರೆ, ಗೊತ್ತಿಲ್ಲ ಅಂತಾರೆ, ಇದು ಅದು ಗೊತ್ತಾದ ಇಲ್ಲ ಅಂತಾರೆ. ಅದು ಮತ್ತೆ ಏನು ಹೇಳೋದು ನಿಮಗೆ ಅಂತಾರೆ? ಏನು ಗೊತ್ತಿಲ್ಲದವ್ರು ಹೇಳೋ ಹೇಗೆ ಹೇಳೋದು ಅವನಿಗೆ? ಏನು ಗೊತ್ತಿಲ್ಲ ಅಂದರೆ ಏನು ನಾಳೆ ಬರಬೇಕಾಗ್ತದೆ, ಟೈಮ್ ಇಲ್ಲ ಬರಲ್ಲ ಹೋಗೋದು. ಏನಾದ್ರು ಗೊತ್ತಿದ್ರೆ ಏನು ಮಾಡ್ಬೋದು ನಮಗೆ? ಕೊನೆಗೆ ಅವ್ರಿಗೆ ಹೇಳೋರು ಬಾಡಿ ಟ್ರೈ ಮಾಡ್ತಾರಪ್ಪ, ಇದು ಗೊತ್ತಾ ಹೋಗಲಿ ಅದು ಗೊತ್ತಾ ಅದು ಏನೋ ಕೇಳ್ತಾರೆ. ಒಂದು ಸ್ಟೇಜಲ್ಲಿ ಅಲ್ಲಿಂದ ಕಂಟಿನ್ಯೂ ಮಾಡ್ಬೋದು. ಯಾವ ಸ್ಟೇಜ್ ಗೊತ್ತಿಲ್ಲ ಅಂದ್ರೆ ಆಗೋದಿಲ್ಲ. ಅದು ಡಿಸ್ಟೇರಿ ನೋಡೋದಕ್ಕೆ ಹೇಗೆ ಒಂದು ಮಿನಿಮಮ್ ನಾಲೆಜ್ ಇರಬೇಕು, ಟೆಕ್ನಿಕಲ್ ಥರ ಸಿದ್ಧ ಮಾತ್ರಕ್ಕೇನೆ ನಾವು ಓದ್ಕೊಳ್ಳೋಕೆ ಅಂತ. ಅದು ಎಕ್ಸ್ಪ್ಲನೇಷನ್ ಕೂಡ ಅರ್ಥ ಆಗಬೇಕಲ್ಲ, ಜ್ಞಾನ ಬೇಕಲ್ಲ ಇವನಿಗೆ. ಅವ್ಯಾಪ್ತಿ, ವ್ಯಾಪ್ತಿ ಅಂದ್ರೆ ಏನು? ಆ ವ್ಯಾಪ್ತಿ ಇಲ್ಲದೆ ಇರೋ ವ್ಯಾಪ್ತಿ. ಏನ್ ಅರ್ಥ ವ್ಯಾಪ್ತಿ ಶಬ್ದಕ್ಕೆ ಅರ್ಥ ಏನ್ಬೇಕು? ಅವಿನಾಭಾವೋ ವ್ಯಾಪ್ತಿ. ಅವಿನಾಭಾವ ಅಂದ್ರೆ ಏನು? ಮತ್ತೊಂದು ಲಿಂಕ್ ಅದು, ಅದೆಲ್ಲ ಇದ್ರಲ್ಲಿ ಸಿಗೋದು, ಡಿಸ್ಟೇರಿಯಲ್ಲಿ ಸಿಗೋದಿಲ್ಲ. ಅದು ಎಕ್ಸ್ಪ್ಲೇನ್ ಮಾಡೇ ತಿಳ್ಕೊಬೇಕು. ಅದಕ್ಕೆ ಪ್ರಮಾಣ ಶಾಸ್ತ್ರ ಯಾವಾಗಲೂ ಕೂಡ ಗುರುಮುಖಿಯನ್ನು ತಿಳ್ಕೊಂಡ ಮಾತ್ರ ಬರೋದಿಲ್ಲ. ಪ್ರಮೇಯ ಶಾಸ್ತ್ರ ಹಾಗೆ ತಿಳ್ಕೊಬೇಕು, ಆದ್ರೆ ಮಧ್ಯ ಮಧ್ಯಕ್ಕೆ ಸೇರಿಸ್ಕೋಬಹುದು, ಇದು ಸೇರಿಸ್ಕೊಳಕ್ ಬರೋದಿಲ್ಲ. ಅದಕ್ಕೆ ದಾಸರು ಏನ್ ಮಾಡಲಿಲ್ಲ? ಇವತ್ತು ಅನುವಾದ ಸಾಕಷ್ಟು ಬಂದಿದೆ ಅಂತ ತಿಳ್ಕೊಬಾರ್ದು. ದಾಸರು ಮಾಡಲಿಲ್ಲ, ಅನುವಾದ ಬೇಕಾಷ್ಟು ಬಂದಿದೆ. ಅನುವಾದಿ ಒಬ್ರು ಪಂಡಿತರಾಗಕ್ಕೆ ಸಾಧ್ಯ ಇಲ್ಲ. ಯಾಕೆ? ಸೆಲ್ಫ್ ಸ್ಟಡಿಯಿಂದ ಬರೋದಿಲ್ಲ. ಅದಕ್ಕೆ ದಾಸರು ಏನು ಮಾಡಿದ್ರು? ಬರೋದು ಫೇಲ್ ಅಲ್ಲ, ಬರಲಿಕ್ಕೆ ಹೋಗಲಿಲ್ಲ. ಯಾತಕ್ಕೆ ಅಂದರೆ ಅದು ಇಂಪಾಸಿಬಲ್ ಥಿಂಗ್, ಅದು ಕಮ್ಯುನಿಕೇಟ್ ಮಾಡೋಕ್ಕೆ ಹೋಗಲೇ ಇಲ್ಲ. ಪ್ರಯತ್ನ ಮಾಡೋದ್ರಲ್ಲಿ ಫೇಲ್ ಆಗ್ತಾ ಇದೆ, ಅನುವಾದ ಮಾಡಿ ಮಾಡ್ತಾರಲ್ಲ ಫೇಲ್ ಆಗ್ತಾ ಇದೆ. ಕಾವ್ಯನ ಟ್ರಾನ್ಸ್ಲೇಟ್ ಮಾಡ್ಬೋದು, ಇದನ್ನೆಲ್ಲ ಮಾಡೋಕ್ಕೆ ಹೋದ್ರೆ ಉಪಯೋಗಕ್ಕೆ ಬರೋದಿಲ್ಲ. ತುಂಬ ಸರ್ತಿ ಓದಿದವರಿಗೆ ಉಪಯೋಗಕ್ಕೆ ಬರುತ್ತೆ, ಆದರೆ ಓದಿದವ್ರಿಗೆ ಓದಿಬಿಟ್ರೆ ಉಪಯೋಗ ಅವ್ರಿಗೂ ಬರೋಲ್ಲ. ಸುಧಾ ಅನುವಾದ, ಸುಧಾ ಓದಿಲ್ಲ ಅರ್ಥ ಆಗಲ್ಲ. ಸುಧಾ ಓದಿ ಅನುವಾದ ಬೇಕಿಲ್ಲ ಅಲ್ಲ. ರಾಗದ್ವೇಷ ಬಿಟ್ಟವ್ರಿಗೆ ವನ ಬೇಕಿಲ್ಲ, ತಪಸ್ ಬೇಕಿಲ್ಲ, ತಪಸ್ ವಿರದ ಇದ್ದವರು ವನ ತಪಸ್ ಬೇಕಿಲ್ಲ ಅಂತ. ಟೋಟಲಿ ವೇಸ್ಟ್ ಇದ್ದಾಗ ಲೆಕ್ಕ ಅದು, ಗೊತ್ತಾಯ್ತಾ? ಯಾರಿಗೋ ಪಾಯಿಂಟ್ ಸಮಥಿಂಗ್ ಹೆಲ್ಪ್ ಆಗ್ಬೋದು ಅಷ್ಟೇ. ಇನ್ಫ್ಯಾಕ್ಟ್ ಸಂಸ್ಕೃತ ಸರಿಯಾಗಿ ಬಂದವರು ಕನ್ನಡ ಓದಕ್ಕೆ ಇಷ್ಟನೇ ಪಡೋದಿಲ್ಲ. ಅದಕ್ಕೆ ನಮ್ಮ ಪ್ರಾಬ್ಲಮ್ ಅನ್ನೆಸರಿ ರೌಂಡ್ ಔಟ್ ಪ್ರಾಬ್ಲಮ್ ಆಗುತ್ತೆ, ಆದ್ದರಿಂದ ಬಿಟ್ಟುಬಿಡ್ತಾರೆ. ನೆಲೆಗೆ ಬಂದವ್ರು ವೀಲ್ ಚೇರ್ ಹೇಗೆ ಉಪಯೋಗಿಸೋದಿಲ್ಲ, ಹಾಗೆ ವೀಲ್ ಚೇರ್ ಹೋಗ್ಲಿಕ್ಕೆ ಬರುತ್ತೆ. ಎಷ್ಟು ಡಿಸ್ಟೆನ್ಸ್ ಸಿಕ್ಕಬೇಕು, ಸಿಟ್ಟು ಬಂದ್ಬಿಟ್ಟು ಏನಾಗುತ್ತೆ ಅವರಿಗೆ? ಜಾಸ್ತಿ ಮಠಕ್ಕೆ ಅರ್ಜೆಂಟ್ ಹೋಗೋಕೆ ವೀಲ್ ಚೇರ್ ಹೋದ್ರೆ ನಡ್ಕೊಂಡು ಹೋಗೋದು ಪಂಜೀತ ಆಗುತ್ತೆ, ಬಿಸಾಕೊಳ್ಬಿಡ್ತಾರೆ ನಡೆಯುತ್ತೆ. ಅದಕ್ಕೆ ಅದೆಲ್ಲ ರೌಂಡ್ ಔಟ್ ಮೆಥಡ್ ಆಗುತ್ತೆ. ಅಸ್ಥಿರಾಯಾಮ್ ವಿಕಲ್ಪ ಸ್ಯಾತ್ ಮುಂದೆ ಸ್ನಾನಾಲಂಕರಣಂ ಪ್ರೇಷ್ಠಂ ಅರ್ಚಾಯಾಮೇವ ಉದ್ಧವ ಸ್ಥಂಡಿಲೇ ತತ್ವ ವಿನ್ಯಾಸೋ ಬಹ್ನೌ ಆಜ್ಯ ಪ್ಲುತಂ ಹವಿಹಿ. ಹೇಗೆ ಪೂಜೆ ಮಾಡಬೇಕು ಅಂತ ಹೇಳ್ತಾರೆ. ತತ್ವಸ್ಯ ಹರೇ ಸಚ್ಚಿದಾನಂದ ರೂಪಸ್ಯ ವಿನ್ಯಾಸ ಸನ್ನಿಧಾನಂ, ವಿನ್ಯಾಸ ಸನ್ನಿಧಾನಂ. ಯಾವಾಗಲೂ ಕೂಡ ಸನ್ನಿಧಾನ ಬರೋ ತತ್ವನ್ಯಾಸ ಮಾತೃಕನ್ಯಾಸ ಮಾಡಿದಾಗ. ತತ್ವಾನಾಂ ಪ್ರಾಣಶ್ರದ್ಧಾದೀನಾಂ ವಿನ್ಯಾಸೋ ವಾ ಸೂರ್ಯೇ ಸ್ನಾನ ಅಲಂಕರಣಂ ಪ್ರೇಷ್ಠಂ ಅರ್ಚಾಯಾಮೇವ ಉದ್ಧವ ಸ್ಥಂಡಿಲೇ ತತ್ವ ವಿನ್ಯಾಸೋ ವಹ್ನೌ ಆಜ್ಯ ಪ್ಲುತಂ ಹವಿಹಿ. ಪ್ರತಿಮೆಗಳಲ್ಲಿ ನೆಲದಲ್ಲಿ ಮಾಡಿದಾಗ ತತ್ವನ್ಯಾಸ ಮಾತೃಕಾಸ ಮಾಡಿ ಬಂದ್ಬಿಡುತ್ತೆ ಅಲ್ಲಿ. ಆದರೆ ವನ್ನಿಯಲ್ಲಿ ಮಾಡಬೇಕಾದ್ರೆ ಆಜ್ಯ ಪ್ಲುತಂ ಹವಿಹಿ, ಹವಿ ಸಾಕಲೇಬೇಕು. ವನ್ನಿ ಇಟ್ಕೊಂಡು ನೀವು ಯಜ್ಞ ಕಾರ್ಯ ಮಾಡಬೇಕಾದ್ರೆ ಏನೂ ಇಲ್ಲ ಅಂದರೆ ವನ್ನಿಗೆ ಅರ್ಥ, ಹೋಮಕ್ಕೆ ಅರ್ಥ ಇಲ್ಲ. ಹೋಮ ದ್ರವ್ಯ ಬೇಕು, ಅದರ ಜೊತೆಗೆ ಏನ್ಬೇಕು? ಆಜ್ಯ ಪ್ಲುತಂ, ತುಪ್ಪ ಇರಲೇಬೇಕು. ಗೋಘೃತ ಇಲ್ಲದೆ ಹೋದರೆ ಹೋಮ ಮಾಡಕ್ಕೆ ಬರದೇ ಇಲ್ಲ. ಗೋಘೃತ ಇಲ್ಲದೆ ಹೋದರೆ ಅದಕ್ಕೆ ಎಷ್ಟೇ ಬಡಿಸಿದ್ರು ಕೂಡ ಅಧಿಕಾರ ಮಾಡೋಕ್ಕಿಂತ ಮುಂಚೆ ಅಪೋಷಣ ತೊಗೊಳಕ್ಕೆ ಬರೋದಿಲ್ಲ. ಅದೇ ರೀತಿಯೇ ಅದು ಹೋಮ, ಅದು ಪ್ರಾಣಾಗ್ನಿ ಹೋತ್ರ ಹೋಮ, ಆದ್ರಿಂದಾಗಿನೇ ಆಜ್ಯ ಇರಲೇಬೇಕು. ಆಜ್ಯ ಇಲ್ಲದೆ ಹೋದರೆ ಹೋಮ ಆಗೋದಿಲ್ಲ, ಯಾವ ಹವಿಸ್ಸೂ ಇಲ್ಲ. ಬರೀ ರಾಜ್ಯ ಮಾಡಿ ಹೋಮ ಮಾಡ್ಬೋದು, ಬರೀ ಆಜ್ಯಾಹುತಿ ಕೊಟ್ಟು ಮಾಡ್ಬೋದು, ಏನು ಇಲ್ಲ ಅಂತ, ಏನಾದರೂ ತುಳಸಿಯಿಂದ ಪೂಜೆ ಮಾಡ್ಬೋದಲ್ಲ ಹಾಗೆ. ಆದರೆ ಆಜ್ಯನೇ ಇಲ್ಲ ಅಂದರೆ ಯಾವುದ್ರದೇ ಇದ್ದರೂ ಪೂಜೆ ಮಾಡೋಕ್ಕೆ ಬರೋದಿಲ್ಲ, ಹೋಮ ಮಾಡೋಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಆಜ್ಯಪ್ಲುತಂ ಹವಿಹಿ, ಸೂರ್ಯೇ ಪುಷ್ಪಾದಿಭಿರರ್ಹಣಂ ಈತ ಪ್ರೀತಿತ, ಸೂರ್ಯನಿಗೆ ಕೊಡಬೇಕಾದ್ರೆ ಹೂವು ಎಲ್ಲ ಹಾಕಿ ಕೊಡ್ಬೋದು, ನಿಮಗೆ ಪೂಜೆ ಮಾಡ್ಬೋದು. ಆದರೆ ಸರ್ವಸ್ಮಾತ್ ಭಕ್ತಿಪೂರ್ವಕಂ ಉಪಾಹೃತಂ ಪ್ರೇಷ್ಠವಿತ್ಯಾಹ ಶ್ರದ್ಧ ಏನು, ಅದು ಎಲ್ಲದಕ್ಕೂ ಕಾಮನ್ ಫ್ಯಾಕ್ಟರ್ ಮಾತ್ರ ಶ್ರದ್ಧೆ ಇರಲೇಬೇಕು. ಶ್ರದ್ಧೆ ಇಲ್ಲದೆ ಹೋದರೆ ಅದಕ್ಕೆ ಯಾವ ಹೋಮಕ್ಕೂ ಅರ್ಥ ಇಲ್ಲ, ಯಾವ ಪೂಜೆಗೂ ಅರ್ಥ ಇಲ್ಲ, ದಾನ ಧರ್ಮ ಏನೇ ಇರಲಿ ಎಲ್ಲವೂ ಏನವೋ ವ್ಯರ್ಥ. ಸೂರ್ಯೇಚ ಅಭ್ಯರ್ಘಣ ಪ್ರೇಷ್ಠಂ ಸಲಿಲೇ ಸಲಿಲಾದಿಭಿ ಶ್ರದ್ಧಯಾ ಉಪಹೃತಂ ಶ್ರೇಷ್ಠಂ ಭಕ್ತೇನ ಮಮ ವಾರ್ಯಪಿ ಗಂಧೋ ಧೂಪ ಸುಮನಸೋ ದೀಪೋನ್ನಾದ್ಯಂ ಚ ಕಿಂ ಪುನಃ. ಸೂರ್ಯೇಚ ಅಭ್ಯರ್ಘಣ ಪ್ರೇಷ್ಠಂ, ಅದು ಸೂರ್ಯನಿಗೆ ಅರ್ಘ್ಯ ಕೊಡಬೇಕಾದ್ರೆ ಇದ್ರ ಹೂವು ತುಳಸಿ ಇದ್ರೆ ಏನು ಇರ್ಬೋದು ಬೇಕಾದ್ರೆ ಪ್ರೇಷ್ಠಂ. ಸಲಿಲೇ ಸಲಿಲ, ನೀರಲ್ಲಿ ಪೂಜೆ ಮಾಡಬೇಕಾದ್ರೆ ಏನೋ ಅರ್ಘ್ಯ ಕೊಡಬೇಕು, ನೀರಲ್ಲಿ ತೊಗೊಂಡು ಮತ್ತೆ ನೀರಿಗೆ ಕೊಡಬೇಕು, ನೀರಿನ ಪೂಜೆ ಮಾಡಿ ನೀರು ಇರಲೇಬೇಕು. ಅಭ್ಯರ್ಘಣಂ ಹವಿಹಿ, ಆದರೆ ಶ್ರದ್ಧೆಯ ಉಪಹೃತಂ ಶ್ರೇಷ್ಠ, ಮೊದಲೇ ಒನ್ನೆಯಲ್ಲಾದರೆ ಆಜ್ಯಪ್ಲುತಂ ಹವಿಹಿ, ಸೂರ್ಯನಿಗೆ ಅಭ್ಯರ್ಹಣ. ಸಲಿಲೇ ಸಲಿಲಾದಿಭಿ, ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ವರವ ಪಡೆದವರಂತೆ ಕಾಣಿರೋ. ಶ್ರದ್ಧೆ ಮಾತ್ರ ಎಲ್ಲದಕ್ಕೂ ಇರಬೇಕು. ಅಲ್ಲೇನು ಬಂದಿದೆ, ಪತ್ರಂ ಪುಷ್ಪಂ ಫಲಂ ತೋಯಂ ಯೋಮೇ ಭಕ್ತ್ಯ ಪ್ರಯಚ್ಛತಿ ತದಹಂ ಭಕ್ತ್ಯುಪಹೃತಮಶ್ನಾಮಿ. ಶ್ರದ್ಧೋಪಹೃತ ಭಕ್ತ್ಯುಪಹೃತ, ಶ್ರದ್ಧೆ ಇಟ್ಟುಕೊಟ್ಟು ಏನರ್ಥ, ಭಕ್ತಿ ಅಂತ ಅರ್ಥ. ಶ್ರೇಷ್ಠಂ ಭಕ್ತೇನ ಮಮ ವಾರ್ಯಪಿ, ಭಕ್ತೇನ ಮಮ, ಅದು ಇಲ್ಲದವ್ರ ಪರಿಗೆ ವಾರ್ಯಪಿ, ನೀರು ಕೊಟ್ಟರು ಸಾಕು. ಭಾರಿ ಶ್ರದ್ಧೆ ಇದೆ, ಪದಾರ್ಥ ಇಲ್ಲ, ಏನು ಕೊಟ್ಟರು ಸಾಕು, ನೀರು ಕೊಟ್ಟರು ಸಾಕು. ಆದರೆ ಎಲ್ಲ ಪದಾರ್ಥ ಇದೆ, ಶ್ರದ್ಧೆ ಒಂದಿಲ್ಲ, ಎಲ್ಲ ಪದಾರ್ಥ ವೇಸ್ಟ್ ಆಗ, ಎಲ್ಲ ಪದಾರ್ಥ ವೇಸ್ಟ್. ಸೊ ಎಲ್ಲ ಡಿಫ್ರೆನ್ಸ್ ಇರೋದೆಲ್ಲೇ, ದುರ್ಯೋಧನ ಇರಲಿ, ಸಾಕಷ್ಟು ಮೆದುರಿಗಿದೆ. ಈಗ ದುರ್ಯೋಧನ ಮಾಡಿಸದೇ ಇರೋ ಅಡುಗೆನೇ ಇಲ್ಲ. ಕೃಷ್ಣ ಏನು ಮಾಡ್ದ, ಚೂರು ಮುಟ್ಲಿಲ್ಲ, ಮತ್ತೆ ಒಂದು ಮುಟ್ಲಿಲ್ಲ. ಪಾಪ ಈ ತಂದು ಬರೀ ಅವಲಕ್ಕಿ, ಒಣ ಅವಲಕ್ಕಿ ಅಂತ ತೊಗೊಂಡ್ಬಿಟ್ಟ ಕೃಷ್ಣ. ಏನಿತ್ತಲ್ಲಿ, ಶ್ರದ್ಧೆ ಇತ್ತು. ಅದು ಕಥೆ ಅಲ್ಲ, ಅದು ಆ್ಯಕ್ಚುಲಿ ಫ್ಯಾಕ್ಟ್. ಎರಡು ದೃಷ್ಟಾಂತ ನೋಡಿದಾಗ, ವಿತ್ ಇಲ್ಲಿಸ್ಟ್ರೇಷನ್ ಹೇಳಿದಾಗ ಐತಿ, ಬರೀ ಥಿಯರಿ ಅಲ್ಲ, ಅದು ದೃಷ್ಟಾಂತ ಇದ್ದೇ ಇದೆ. ಗಂಧೋ ಧೂಪ ಸುಮನಸಃ ದೀಪ ಅನ್ನಾದ್ಯಂಚ ಕಿಂ ಪುನಃ. ಗಂಧಾರ್ಪಣೆ ಮಾಡಬೇಕಾದರೂ ಶ್ರದ್ಧ, ಧೂಪಕ್ಕೆ ಶ್ರದ್ಧ, ಸುಮನಸ ಅಂದ್ರೇನು ಹೂವುಗಳು, ಪುಷ್ಪಕ್ಕೂ ಸುಮನಸ್ ಅಂದರೆ ಹೂ ಹುಳುಗಳು, ಪರಿಮಳವ ಸುಮನದೊಳಗೆ ಬಂತಲ್ಲ ಹಾಗೆ. ದೀಪ, ದೀಪ ಹಚ್ಚಬೇಕಾದ್ರೆ ಅನ್ನಾದ್ಯಂ ನೈವೇದ್ಯ ಮಾಡಬೇಕಾದ್ರೆ ಎಲ್ಲ ಕಾಮನ್ ಫ್ಯಾಕ್ಟ್ರಿ ಏನಿರಬೇಕು, ಬರೋದು ಶ್ರೇಷ್ಠ ಅಲ್ಲ ಧೂಪಕ್ಕೆ, ಅಂದರೆ ಧೂಪನೇ ಹಾಕ್ಬೇಕು, ಧೂಪಕ್ಕೆ ಧೂಪನೇ ಹಾಕಿದ್ರೆ ಶ್ರೇಷ್ಠ ಹೊರತು. ಉದಿರಕಡ್ಡಿ ಎಂಬುದು ಎತ್ತಕ್ಕೆ ಬಂತದೋ, ಸಿಂಪ್ಲಿಫೈ ಮಾಡ್ತಾ ಮಾಡ್ತಾ ಇದ್ರ ಬಂದು ಗ್ಯಾಸ್ ಬಂದಾ ಬಂತು ಅಷ್ಟೇ, ಸಿಂಪ್ಲಿಫೈ ಮಾಡಿ ಬಂದಿರೋದು. ಅದೇನಾಯ್ತು ಅಲ್ಲಿಗೆ, ಅದು ಆರ್ಟಿಫಿಷಿಯಲ್ ಆಯಿತು, ಬರೋದಿಲ್ಲ. ಆ ಸೇರಿಸ್ತಾರ ಅದು, ಹೌದು. ದೀಪೋ ಅನ್ನಾದ್ಯಂಚ ಕಿಂ ಪುನಃ, ಸದ್ಯ ಭಕ್ತಿಯಿಂದ ಪೂಜೆ ಮಾಡಿ. ಮತ್ತೆ ಧೂಪ ಇದ್ರೆ ಜಸ್ಟ್ ಬಿಸಾಕಿದ ಆಗ, ಈ ತಂದ ಈಗ ಹೋಗ್ದ, ಗೊತ್ತಾಯ್ತಾ, ಈಗ ಇಟ್ಕೊಂಡ ಬಯಸ್ತ. ಅದೇನದು ಅಸಾಧ್ಯ ಇಲ್ಲ, ಬಡಿಸ್ತ ಬೇಕು ಇಷ್ಟು ಹಾಕಿದ ಜಿಲೇಬಿನೆ ಹಾಕಿದ ತಂದಿಷ್ಟು ತಿನ್ನಿ ಅಂತ ಹಾಕಿದೆ. ಏನಂತಾರ ಅವನು, ತಿನ್ನೋದಿಲ್ಲ ಹೋಗ ಎತ್ತ ಹೋಗ್ತಾರೆ. ಅವ್ರು ಹಸಿಯಾಗಿದ್ರು ತಿನ್ನೋದಿಲ್ಲ, ಬೇಕಿದ್ದು ಭಾರಿ ಇಷ್ಟ ಇದ್ರು ತಿನ್ನೋದು ಎತ್ತಕ್ಕೆ ಏನು ಆ ಸದ್ಯ ಇಲ್ಲ, ಆದ್ರೆ ಬೇಕಾಗಿ ಎದ್ದೋ ಬಿಡ್ತಾರೆ ಆಗಲಿ. ಅದು ಅರ್ಥ ಮಾಡಿಕೊಂಡ್ರೆ ಅದೇ ಇನ್ನೊಬ್ಬ ಬರೀ ಇಷ್ಟೇ ಎಷ್ಟು ಹಾಕಿದೆ ಪಾಪ, ಸರಿ ಇರೋದೇ ಎಷ್ಟು ಇದು ಮಾಡೋಕೆ ಹೇಳಿದ, ಪರವಾಗಿಲ್ಲ ಅಡ್ಜಸ್ಟ್ ಆಗ್ತದೆ. ಯಾಕಂದ್ರೆ ಪ್ರೀತಿ ನೋಡ್ತಾರೆ, ಏನು ಮಾಡ್ತಾರಾಗ ಲೈಕ್ ಮಾಡ್ತಾರೆ ಆ ರೀತಿ. ಕಿಂಪುಡ ಇವತ್ತೆಲ್ಲ ಮೊದಲೇದಾಗಿ ಎಲ್ಲ ಬಿಟ್ಟೋಗ್ಬಿಟ್ಟಿದೆ. ಮಾಡೋರಲ್ಲಿ ಏನು ಮಿಸ್ಸಿಂಗ್, ಈಗ ಶ್ರದ್ಧೆ ಮಿಸ್ಸಿಂಗ್. ಅದಕ್ಕೆ ಹಸಿವಾಯಿತೇಳು ದೇವರ ತೊಳೆ ಎಂಬರು ಮನಮುಟ್ಟಿ ಪೂಜೆಯ ಮಾಡೋರು. ಮನಮುಟ್ಟಿ ಅಂದ್ರೇನು, ಶ್ರದ್ಧೆ ಅಂತ. ಮನಮುಟ್ಬೇಕಾದ್ರೆ ಶ್ರದ್ಧೆ ಇದ್ರೆ ಮಾತ್ರ ಬಡಿಸ್ಬೇಕು, ಇಲ್ಲೇ ಇಲ್ಲ. ಬೇಕಾದವ್ರಿಗೆ ಬಡಿಸ್ತಾನೆ, ಅವ್ರು ಬೇಡ ಅಂತಾರೆ ಸ್ವಲ್ಪ ಹಾಕಿ ಹೊಡಿ ಅಂತಾನೆ, ಯಾಕೆ ಋಷಿ ಇಲ್ವಾ ಅಂತ ಪ್ರಶ್ನೆ ಮಾಡ್ತಾನೆ. ಕೆಲವು ಬೇಡವಾರು ಬಳಸ್ತಾರೆ, ಬೇಡ ಅಂದ್ರೆ ಹೋಗಿ ಬಿಡ್ತಾರೆ ಅಂತ ಕೇಳಿದ್ರೆ ಸದ್ಯ ಪೀಡೆ ಹೋಯ್ತು ಅಂತ ಅವ್ರಿಗೆ, ನನ್ನ ಕೆಲಸ ಆಯ್ತೋ ಇಲ್ಲ ನಿನ್ನ ಆಯ್ತಾ ಹೋಗ್ಬಿಡ್ತಾರೆ. ಅವ್ನಿಗೆ ಇಷ್ಟ ಇಲ್ಲ ಬಡಿಸೋದು, ಯಾರು ಹೇಳಿದ್ದಾರೆ ಬಡಿಸ್ಬೇಕಷ್ಟೆ, ತನ್ನ ಅನ್ಕನ್ಸರ್ಡ್ ಅವನಿಗೆ. ಸೊ ಬೇಡ ಅಂದ್ರೆ ಅವ್ರು ಬೇಡ ಅಂದ್ರೆ ಬಿಟ್ಟೆ ಅಷ್ಟೇ ಅಲ್ಲ, ಅವನ ಇದ್ರ ರೂಲ್ ಪ್ರಕಾರ ಕರೆಕ್ಟ್ ಅವನು, ಸದ್ಯ ಇಲ್ಲ ಅದು ತಪ್ಪದು. ಹಾ, ಧೂಪಕ್ಕೆ ದಶಾಂಗ ಅಂತ ಹೆಸರು, ಹತ್ತಂಗ ಇರ್ಬೇಕಲ್ಲ, ಗಂಧದಿಂದ ಶುರುವಾಗತ್ತೆ, ಗಂಧದಿಂದ ಹಿಡಿದು ಎಲ್ಲ ಸೇರ್ಬೇಕು, ಪ್ರತಿಯೊಂದು ಪದಗಳು ಸೇರಿದ ದಶಾಂಗಂ ಗುಗುಲಂ ದೀಪಂ ಹೇಳ್ತೇವಲ್ಲ ಅದಿಷ್ಟು ಸೇರಿರ್ಬೇಕು. ಮನೇಲಿ ಮಾಡ್ಬೇಕು, ಮನೇಲಿ ಮಾಡಿಸಿ ಈಗೆಲ್ಲ ಮನೇಲಿ ಮಾಡೋದು ಹೋಗಿಬಿಟ್ಟಿದೆ. ಅಂಗಡಿಯಲ್ಲಿ ಉಡುಪಿ ಸಾಮಾನ್ಯ ದಶಾಂಗ ಅಂತ ಹೇಳ್ಬೇಕು, ದಶ ಅಂಗಗಳಿದ್ರೆ ದಶಾಂಗ, ನಮಗೆ ದಶಾಂಗ ಅಂತ ಹೆಸರು ದಶಾಂಗ ಹೋಗಿ. ಆ ಮಾಡ್ಬಾರ್ತಿ ಮಾಡೋದೇ ಇಲ್ಲಲ್ಲ, ಅದನ್ನೇ ಮಾಡಬೇಕು. ಕೊನೆಗೆ ಇದಂತೂ ಹಾಕ್ಬೇಕು, ಘೃತ ಹಾಕ್ಲೇಬೇಕು, ಘೃತನ ಅಲ್ಲಿ ಹಾಕ್ಬಿಟ್ಟು ಕೆಟ್ಟ ಅಲ್ಲಿ ಘೃತ ಹಾಕ್ಬಿಟ್ರೆ ಉಳ ಇಡೋದು, ಘೃತ ಸೇರಿಸ್ಬಿಟ್ಟು ಹಾಕಿದ್ರೆ ಆಯ್ತು. ಬರೀ ಘೃತ ಹಾಕಬಾರ್ದು ಹೇಳ್ತಾರೆ. ಬರೀ ಘೃತ ಹಾಕಿದ್ರೆ ದೋಷ ಅಂತ, 32 ತಪ್ಪುಗಳಲ್ಲಿ ಬರೀ ಹಾಕಬಾರ್ದು. ಅದು ಆಪತ್ಕಾಲದಲ್ಲಿ ಅವೆಲ್ಲ ಅವೆಲ್ಲ ಮಿಕ್ಸ್ ಆಗಿದ್ರೆ ಬರೋದು, ಇಲ್ಲದೆ ಹೋದಾಗ ಅಷ್ಟೇ ಇರ್ಬೇಕು. ಶ್ರದ್ಧೆ ಅಂತೂ ಇರಬೇಕು ಮುಖ್ಯ. ಶುಚಿಹಿ ಸಂಭೃತ ಸಂಭಾರ, ಇನ್ನೂ ಎಷ್ಟು ಹೇಳ್ತಾರೆ ನೋಡಿ, ಪ್ರಾಗ್ದರ್ಭೈಹಿ ಕಲ್ಪಿತಾಸನ ಆಸೀನ ಪ್ರಾಗುದಗ್ವಾ ಅರ್ಚೇತ್ ಅರ್ಚಾಯಾಂತೋ ಅಥ ಸಮ್ಮುಖ. ಎಷ್ಟು ಇಂಪಾರ್ಟೆಂಟ್ ವಿಷಯ ಹೇಳ್ತಾರೆ ನೋಡಿ. ಶುಚಿಹಿ ಫಸ್ಟ್, ಏನೇ ತಂದರೆ ಹೇಗೆ ತರಬೇಕು ಅವನು? ಶುಚಿಯಿಂದ ತರಬೇಕು. ಇವತ್ತು ಶುಚಿ ಕಾನ್ಸೆಪ್ಟೇ ಇಲ್ಲ. ತಿರುಪತಿ ಪ್ರಸಾದ ಅಂತ ಕೊಟ್ಟಿರ್ತೀವಿ, ಎಲ್ಲ ಅದನ್ನು ತೊಗೊಂಡೆ ಬಾಯಲ್ಲಿ ಇಟ್ಕೊಂಡಿರ್ತಾರೆ, ತಂದ್ಕೊಡ್ತೀವಿ. ಏನು ಪ್ರಸಾದ ತಿರುಪತಿ? ಇವ್ರದ್ದು ಯಾರ್ದೋ ಪ್ರಸಾದ ಅದು. ಶುಚಿಯಿಂದ ತರಬೇಕಾದ್ರೆ ಕೈ ತೊಳ್ಕೊಂಡು ತುಳಸಿ ತಂದ ಹೋಯ್ತದ್ದು, ಗೊತ್ತಾಯ್ತಾ? ಕೈ ಶುದ್ಧ ಮೊದಲು ತುಳಸಿಯಿಂದ ಮುಟ್ಟಿದ ಮೇಲೆ ಅದು ದೇವ್ರ ಪೂಜೆ ಉಪಯೋಗಿಸೋದ್ರಿಂದ, ಹೂ ಮುಚ್ಚೋದ್ರಿಂದ ಮೊದಲು ಕೈ ಏನು ಮಾಡ್ಕೋಬೇಕನ್ನ? ಕೈ ಸ್ವಚ್ಛ ಇಟ್ಕೊಂಡು, ನಾನು ಮೈ ಕೈ ಮುಟ್ಕೋಬಾರ್ದು, ಮತ್ತೆ ಮುಟ್ಕೊಂಡ್ರೆ ಹೋಯ್ತು. ಶ್ರದ್ಧ ತಂದುಬಿಟ್ಟು ಹಾಗೆ ಹಾಕಿ ಹಾಗಿಡ್ಬೇಕು. ಆಮೇಲೆ ಅದೆಲ್ಲ ನಿಯಮಗಳು ಶುಚಿಹಿ, ಇವೆಲ್ಲ ನಮಗೆ ಇದು ಅರ್ಥ ಆಗಲ್ಲ. ICU ಡಾಕ್ಟರ್ ಆಗಿರೋದು ಆ ಥರ ಯೋಚನೆ ಮಾಡಬೇಕು. ಸ್ವಲ್ಪ ಅಂದ್ರೆ ಹೋಗಿ ಗಂಟೆ ಊಟಕ್ಕೆ ಮೊಳೆ ಪಡಬಾರ್ದು ಅಂತ ಕಳಿಸ್ತಾ, ಅದು ಡಾಕ್ಟ್ರ್ ಮಡಿ, ಇದು ಶಾಸ್ತ್ರದ ಮಡಿ. ಅಲ್ಲಿ ರೋಗ ಬರಬಾರ್ದು, ಇಲ್ಲಿ ನಮಗೇನು ಬರಬಾರ್ದು, ಭಕ್ತಿಗೆ ಶ್ರದ್ಧೆ ಇರಬಾರ್ದು, ಶ್ರದ್ಧೆಗೆ ಅಫೆಕ್ಟ್ ಆಗಬಾರ್ದು. ಸ್ವಲ್ಪ ಆದರೂ ಎಲ್ಲಿಗೆ ಅಫೆಕ್ಟ್ ಆಗುತ್ತೆ ಕೊನೆಗದ? ಭಕ್ತಿ ಲೋಪ ಆಗಿಬಿಡುತ್ತೆ, ಭಕ್ತಿ ಲೋಪ ಆಗುತ್ತೆ. ಅದಕ್ಕೆ ಶುಚಿಹಿ, ಇವತ್ತು ಕೈ ತೊಳ್ಕೊಂಡು ಅಭ್ಯಾಸ ಇಲ್ಲ ಜನಗಳಿಗೆ. ಈಗೊಂದು ಒರೆಸ್ಕೊಂಡ್ಬಿಟ್ರೆ ಮುಗಿದ, ಪಕ್ಕದಲ್ಲಿ ಅವ್ರಿಗೆ ಒರೆಸಿದ್ರೆ ಆಯ್ತು, ತಮ್ಮ ಒರೆಸಿದ್ರೆ ಆಯ್ತು, ಆ ಥರ ಆಗಿದೆ. ತಪ್ಪ, ನೀರಿಲ್ಲದವರು ಶುದ್ಧಿ ಆಗೋದೇ ಇಲ್ಲ, ನೆನ್ಪಿಟ್ಕೊಳ್ಳಿ. ಶುದ್ಧಿ ಮಿನಿಮಮ್ ಏನು ಬೇಕು? ಅದು ಆಪತ್ಕಾಲದ ಏನು ತಿಂದರು, ಚಮಚದಲ್ಲಿ ತಿಂದ್ಬಿಟ್ರೆ ಬಗ್ಗೆ ಎಂಜಲ್ ಆಗಿಲ್ಲ ಅಂತ ಹೇಳ್ತಾರೆ. ಚಂಜೆ ಚಲಕ ಚಮಚ ಎಂಜ ಆಗಿಲ್ಲ, ಈಗ ಚಮಚ ಬಾಯಲ್ಲಿ ಇಟ್ಕೊಂಡಿಲ್ವಾ? ಅದು ಆ ರೀತಿ ಚಂದ್ರ ಅಂತ ತಿಳ್ಕೊಂಡಿಲ್ಲ ಅವರು, ತಿಳಿತಿಲ್ಲ. ಬಾಯಿ ಕೈ ಇಟ್ಕೊಂಡು ಒಳಗೆ ಇಟ್ಕೊಂಡ್ರೆ ಎಂಜಲ್ ತಿಳ್ಕೊಂಡಿರ್ತಾರೆ. ತಪ್ಪದು. ಯಾವಾಗ ಅದು ಯಾವಾಗ ಅದು ಬಂದ್ರಿ? ಬಂದು ಶುದ್ಧಿ ಆಗಿರುತ್ತೆ ಈಗಾಗಲೇ. ಇನ್ನೊಂದು ಶುದ್ಧಿಗೆ ಏನು ಮಾಡ್ತಾರೆ ಅಂದರೆ ಅಲ್ಲಿ ಒಂದು ಅದು ಮಡಿಗೆ ಬರುತ್ತೆ. ಅದು ಹೇಗೆಂದರೆ ಇಟ್ಕೊಂಡು ಅದು ಆಳ್ತದೆ, ಎಲ್ರಿಗೂ ಬರೋದಿಲ್ಲ. ಈಗ ಅಂದ್ಕೊಂಡು ಈ ನೀರು ಒಳಗೆ ಬೀಳಬಾರ್ದು, ಕೈ ಮಾತ್ರ ತಾಕಬೇಕು, ಹಾಕ್ಬೇಕು. ತುಂಬ ಮಡಿ ಪ್ರತಿ ವರ್ಷ ಕೈ ತೊಳ್ಕೋಬೇಕಾದ್ರೆ ಅಲ್ಲಿ ಸ್ಪೇಸ್ ಇರೋಲ್ಲ, ಇದ್ರೆ ಇದು ಆಗ್ಬೋದು, ಪ್ರಾಬ್ಲಮ್ ಬರ್ಬೋದು. ಆ ರೀತಿ ಮಾಡ್ಕೊಂಡಾಗ ಶುದ್ಧಿನೂ ಆಯಿತು, ಇದು ಆಯಿತು. ಜಲಸ್ಪರ್ಶನೇ ಶುದ್ಧಿ ಕೊಟ್ಬಿಡೋದು. ಮೊದಲು ಮಾತ್ರ ಪೂರ್ಣ ಶುದ್ಧಿ ಆಗಿರಬೇಕು. ಅಲ್ಲಿ ಗ್ಯಾಪಿಗೆ ಶುದ್ಧಿ ಮಾಡ್ಕೊಳ್ಳೋದು ಅಷ್ಟೇ. ಅಷ್ಟು ನೀವು ನಿಜ ಸ್ಥಿತಿಗೆ ಅದು ಸಾವು ಕೊಟ್ಟು ಯಾಕೆ ತೊಗೊಳಕ್ಕೆ ಬರೋದಿಲ್ಲ ಅಂದರೆ, ಪಟ್ಟಪಾಲ್ ಹೂವು ಎಲ್ಲಿಂದ ತಂದಾರೋ ಅದೇ ಗೊತ್ತಿಲ್ಲ. ಇವ್ನು ಏನು ಮಾಡ್ತಂದೇನೋ ಗೊತ್ತು, ಕಾಫಿ ಕುಡಿಲಿಲ್ಲ, ಹಂಗೆ ತರಲಕ್ಕೆ ಹೋಗ್ತಿರಲ್ಲ ಅಂಗಡಿಗೆ ಹೋದಾಗ, ಅಲ್ಲಿ ಕಾಫಿ ಕುಡಿತಾ ಮಧ್ಯಾಹ್ನದಲ್ಲಿ ಹೋಗ್ಬಿಟ್ರೆ 1 ಗಂಟೆ ಹೊತ್ತಿನಲ್ಲಿ ಹೋದರೆ ಎಲ್ಲ ಊಟ ತಿಂಡಿ ಮಾಡ್ತಾ ಕೂತಿರ್ತಾರೆ. ಯಾರು ಕೂಡಿಸ್ಬಿಟ್ಟು ನಿಮ್ಗೆ ಹಾಗೆ ಕೊಡ್ತಾರೋ, ತರಕಾರಿ ಹಾಗೆ ಕೊಡ್ತಾರೆ, ಇದನ್ನು ಹಾಗೆ ಕೊಡ್ತಾರೆ. ಗಿರಾಕಿ ಹೋಗ್ಬಿಟ್ರೆ ಕಷ್ಟ ಅಂತ, ಈ ಗಿರಾಕಿ ಗೊತ್ತಿರ್ತವ್ನು ಬರ್ತಿರ್ತಾನೆ ಹಾಗೆ, ಎಲ್ಲ ಮುಸುರೆ ಮಯ. ಅದೇ ಕೈಲಿ ಅವಿನ ಭಾರ್ಯ ಕೈಯನ್ನು ತೊಳ್ಕೊಳ್ಳಲ್ಲ. ಆಮೇಲೆ ಅವ್ರು ಏನು ಮಾಡ್ತಾರೆ, ಈಗ ಅನ್ಕೊಂಡ್ಬಿಟ್ರೆ ಮುಗಿದು. ಅದಕ್ಕೆ ಆದಷ್ಟು ಕೂಡ ಟೀಕಾರ ಹೇಳ್ತಾರೆ, ನಿಮ್ಮ ತೋಟದಲ್ಲಿ ಬೆಳೆಸರಿ, ನೀವು ಬೆಳೆಸಿ ಪೂಜೆದವ್ರಿಗೆ ಉಪಯೋಗಿಸ್ಲಿಕ್ಕೆ ಹೋಗಬೇಡಿ. ಯಾರು ಹೇಗೆ ತಂದಿರ್ತಾರೋ ಗೊತ್ತಿಲ್ಲ ಅಲ್ಲ. ಇವತ್ತು ಹಿಂದಿನ ಕಾಲಕ್ಕೆ ಅಕಸ್ಮಾತ್ ಮೇಲಿಗೆ ಆಗ್ತಿತ್ತು, ತಪ್ಪಿ ತಪ್ಪಿನೂ ಮಡಿಯಾಗಲ್ಲ. ಆ ಥರ ಇರೋದು ಬೇಸಿಕಲಿ ಇದರಲ್ಲೇ ಬಂದಿರೋದು. ಕೈ ತೊಳೆಯೋ ಅಭ್ಯಾಸ ಇಲ್ಲ, ಇದು ಶಬ್ದಗಳಲ್ಲೇ ಏನು ಟಿಕೆಟ್ ಕೊಡ್ಬೇಕಾದ್ರೆ ಬಾಯಲ್ಲಿ ಕೈ ಇಟ್ಕೊಂಡೆ ಟಿಕೆಟ್ ಕೊಡ್ತಾನೆ, ತಿಳಿತಿಲ್ಲ. ಅವ್ರು ಎಜ್ಜೆ ಪವಿತ್ರ ಮಾಡೇ ಕೊಡೋದು ಅವರು, ಅವ್ರ ಪ್ರಕಾರ ಇದಾಗ ನೋಟ್ ಎಣಿಸ್ಕೊಂಡು ಹಾಗೆ ಎಣಿಸ್ಕೊಡೋದು. ನೋಟ್ ಎಣಿಸ್ಬೇಕಾದ್ರೆ ಹಾಗೆ ಹೇಳೋದು, ಬಾಯಿ ಪೂರ್ತಿ ನೋಟ್ ಎಂಜಲಾಗಿರೋದು. ಅದು ತೊಳೆದು ಒಳಗೆ ಹಾಕ್ಬೇಕಷ್ಟೇ. ಅದಕ್ಕೆ ಹೌದು, ದೇವರಿಗೆ ಪ್ರತಿಯೊಂದು ನೀವು ಹಾಕಿದ್ದನ್ನು ಇಟ್ಕೊಂಡು ಅದೇ ಮುಟ್ಟಿದ್ರೆ ನಿರ್ಮಾಲ್ಯ ಇದ್ದಾಗ ರಕ್ಷಣೆ ಮಾಡೋದು. ಆಮೇಲೆ ಶಂಖಕ್ಕೆ ಮುಟ್ಟಿ, ಶಂಖದಿಂದ ಲಕ್ಷ್ಮೀದೇವಿ ಕೈಯಿಂದ ಹೋಗುತ್ತೆ ಅಂತ ಹಾಕೋಬೇಕು. ಅನುಸಂಧಾನ ಇರಬೇಕು ಅದಕ್ಕೆಲ್ಲ ಕೂಡ. ಇಲ್ಲದ ಹೊರತು ಮತ್ತೆ ಒಂದು ಸರ್ತಿ ನೀವು 5-6 ತುಳಸಿ ಹಾಕಿದರೆ ಒಂದೇ ಅಂತ ಕೌಂಟ್ ಆಗೋದು. ಲಕ್ಷ ತುಳಸಿ ತೊಗೊಂಡು ಹಾಕಿಬಿಟ್ಟರೆ ಲಕ್ಷ ತುಳಸಿ ಆಗೋದಿಲ್ಲ, ಅದು ಒಂದೊಂದನ್ನು ಪ್ರತ್ಯೇಕ ಹಾಕಬೇಕು. 2 ತೊಗೊಂಡು ಹಾಕಿದರೆ 2 ಒಂದೇ ಕೌಂಟ್ ಆಗೋದು. ಅದಕ್ಕೆ ಪ್ರತ್ಯೇಕ ಪ್ರತ್ಯೇಕ ಹಾಕಿದರೆ ಮಾತ್ರ ಕಳಿಸ್ಬೇಕು. ಅದೆಲ್ಲ ಪ್ರಮಾಣ ಹೇಳ್ಬೇಕು, ಒಂಥರ ಹೇಳ್ಬಿಡ್ತಾರೆ ಈಗ ಉಪಯೋಗಿಸ್ಬೇಕು ಅಂತ. ಅದಕ್ಕೇನಿಲ್ಲ, ಏನು ಮಾಡೋಕ್ಕೆ ಹೋಗಬಾರ್ದಾಗ ತುಂಬ ಹೆಚ್ಚು ಮಾಡ್ತೀವಿ ಅಂಥೇಳಿ ಈಗ ಹಾಕೋದ್ರಿಂದ ಒಂದು ಮಾಡಿದಾಗ ಅದು ಹೆಚ್ಚಾಗಲೇ ಇಲ್ಲ. ಅದಕ್ಕೆ ಶ್ರದ್ಧೆಯಿಂದ ಒಂದು ಉದಾಹರಣೆ ಶ್ರೀ ತುಳಸಿ ಬಿಂದು ಗಂಗು ಮಿನಿಮೈಸ್, ಶ್ರದ್ಧೆಗೆ ಅಫೆಕ್ಟ್ ಆಗಬಾರ್ದು. ತುಂಬ ಹೆಚ್ಚಾದಷ್ಟು ಏನಾಗುತ್ತಾಗಲ್ಲ, ನಮಗೆ ಸ್ವಲ್ಪ ಬೋರ್ ಅನಿಸುತ್ತೆ. ಆ ಕಾನ್ಸೆಪ್ಟ್ ತಂದರೆ ಮಾಡೋಕ್ಕೆ ಹೋಗಬೇಡಿ, ಬಿಟ್ಬಿಡಿ. ಇದನ್ನು ಮೇಂಟೈನ್ ಮಾಡಿ, ಶ್ರದ್ಧೆ ಯಾವಾಗಲೂ ಮಡಿ ಮೇಂಟೈನ್ ಮಾಡಬೇಕಾದ್ರೆ ಬೈಲಿಗೆ ಪದಾರ್ಥ ಹೇಗೆ ಮುಟ್ಟಬಾರ್ದು, ಶ್ರದ್ಧೆ ಮೇಂಟೈನ್ ಮಾಡಬೇಕಾದ್ರೆ ಮನಸ್ಸು ಡಿಸ್ಟರ್ಬ್ ಆಗೋ ಕೆಲಸ ಮಾಡೋಕ್ಕೆ ಹೋಗಬಾರ್ದು, ಗೊತ್ತಾಯ್ತು? ಅದು ನಂಗೆ ಬೇಡ ಅಂತ ಹೇಳ್ಬಿಡು. ಮೂದೇ ಶ್ರದ್ಧೆಗೆ ಅಪಷ್ಟ ಆಗೋದು ನನಗೆ ಬೇಕಿಲ್ಲ. ಅಥ ಸಮ್ಮುಖ, ಎರಡನೇದು ಸಂಭೃತ ಸಂಭಾರ. ಸಂಭಾರ ಅಂದ್ರೆ ಏನು? ಪೂಜಾ ಸಾಧನ ಸಾಮಗ್ರಿಗಳು. ಅದನ್ನೆಲ್ಲ ಬಂದು ಕುತ್ಕೊಂಡ, ಆಮೇಲೆ ಹೊರಟ ತುಳಸಿ ತರಲಕ್ಕೆ ಮರ್ತೋಗ್ಬಿಡುತ್ತೆ. ಆಮೇಲೆ ಅಲ್ಲಿ ನೀರು ತರಲಕ್ಕೆ ಹೋದ, ಪ್ರತಿ ಎದ್ದೋಗೋದು ಎದ್ದೋಗೋದಿಲ್ಲ. ಆಪರೇಷನ್ ಮಾಡಿ ಡಾಕ್ಟರ್ ಮಾಡಿದ್ರೆ ಗತಿ ಏನಾಗ್ಬಿಡುತ್ತೆ? ಇವ್ ಹಳ್ಳಿ ಕೊಳಬಿಡ್ತೀರಿ, ಸೇರಿರ್ತಾರೆ ಬರ್ತ್ಬಿಟ್ಟಿದೆ ಅಂತೇಳಿ ಸತ್ತೋಗ್ಬಿಡ್ತಾನೆ. ಎಲ್ಲ ರೆಡಿ ಇಟ್ಕೊಂಡು, ಎವ್ರಿಥಿಂಗ್ ರೆಡಿ ಇಟ್ಕೊಂಡು ಆಪರೇಷನ್ ಶುರು ಮಾಡಿ. ಅದು ಶಸ್ತ್ರಕ್ರಿಯೆ, ಇದು ಶಾಸ್ತ್ರಕ್ರಿಯೆ. ಮತ್ತೆ ಎದ್ದೋಗಬಾರ್ದು, ಎದ್ದುಬಿಟ್ರೆ ಮುಗೀತು. ಅವ್ರಿಗೆ ಆಸರ ಹಾಕೊಂಡು ಕೂತ ಮೇಲೆ ಪೂಜೆ ಮುಗಿಯೋರಿಗೆ ಹೇಳಾಗಿಲ್ಲ, ಮತ್ತೆ ಮಧ್ಯೆ ಎದ್ದು ಹೋಗಬಾರ್ದು. ಇವರೇ ಎದ್ದು ಹೋಗ್ತಾ ಹೋಗ್ತಿರ್ತಾರೆ, ಕೂಡ್ತಿರ್ ಕೂಡೋದೇ ಕಡಿಮೆ, ಓಡೋದೇ ಜಾಸ್ತಿ ಆಗ್ಬಿಡೋದು. ಅದು ಪೂಜೆಗಲ್ಲ, ಅದಕ್ಕೆ ಆಸನ ಹಾಕೊಂಡು ಕೂಡೋದಂದ್ರೆ ಎಕ್ಸಾಮ್ ಆದ್ಮೇಲೆ ಕೂತ್ಮೇಲೆ ಬಿಟ್ಟು ಹೋಗೋಂಗಿಲ್ಲ ಜಾಗನ, ತಿಳಿತಿಲ್ಲ ಎದ್ದೋದ್ರೆ ಮತ್ತೆ ವಾಪಸ್ ಬರಬಾರ್ದು ಒಳಗಡೆ. ಅಲ್ಲ ನಿಯಮಗಳು ಪೂಜೆ ಕೂತ್ರೆ ಹಾಗೆ ಆ ಥರ ಕೊಡಬೇಕು, ಜಪಕ್ಕೂ ಹಾಗೆ ಅನಿವಾರ್ಯ ಬೇರೆ. ನಾವು ನಾವು ಅನಿವಾರ್ಯ ನಾವು ಪ್ರಾಕ್ಟೀಸ್ ಮಾಡ್ಕೊಬಿಟ್ಟಿವಿ, ಮಧ್ಯೆ ಎದ್ದೋದ್ರೆ ಆಯ್ತು ಅಂತ ಅನ್ಕೊಂಡೆ ಕೂತ್ಬಿಟ್ಟಿರ್ತೇವೆ ನಾವು, ಆ ಥರ ಕೊಡಬಾರ್ದು. ಆ ಥರ ಇವತ್ತು ಹಾವು ಚೌಡು ಬಂದಾಗ ಹೇಳದೆ ಆಗಿರಬಾರ್ದು, ದೇವರು ಬಂದಾಗ ಹೇಳಬಾರ್ದು, ಹಾಗೆ ಅಪೋಸಿಟ್ ಅದಷ್ಟೇ. ಅಲ್ಲಿ ಹೇಳೋದು ನ್ಯಾಚುರಲ್, ಹೇಳೋದಿರೋ ಪೂಜೆ ಕೂತಿದ್ದೇನೆ ಹೇಳೋದಿಲ್ಲ, ಗೊತ್ತಾಯ್ತಾ? ಪೂಜೆ ಕೂತಿದ್ದೇನೆ ಸಂಕಲ್ಪ, ಸಂಬಂಧಪಟ್ಟ ಕೆಲಸ ಸಂಬಂಧಪಟ್ಟ ಕೆಲಸ ಸಂಭಾರ ಅದು ಇಟ್ಕೊಬೇಡಿ, ಹತ್ರ ಇಟ್ಕೊಳ್ಳಿ, ಗೊತ್ತಾಯ್ತಾ? ಮತ್ತೆ ಮತ್ತೆ ಒಂದೇ ಸಾಕಾಗುತ್ತೆ ಎಲ್ಲ, ನೀವು ಹೇಳೋ ಪ್ರಾಬ್ಲಮ್ ಎಲ್ಲ ಕರೆಕ್ಟೇ, ಅಲ್ಲ ಟು ಬಿಗಿನ್ ವಿತ್ ಇವೆಲ್ಲ ಪ್ರಾಬ್ಲಮ್ ಬಂದೇ ಬರುತ್ತೆ, ಅರ್ಥ ಆಯ್ತಾ? ಆದ್ರೆ ಅಭ್ಯಾಸ ಆಗ್ತಾ ಹೋದಂತೆ. ಈ ಎಕ್ಸಾಮ್ ಅಲ್ಲಲ್ಲಿ ನೋಡಿ, ಫಸ್ಟ್ ಡೇ ಎಕ್ಸಾಮ್ ಹೋಗ್ತಾನೆ ಹುಡುಗ, ಒಂದು ವಾರ ಪರೀಕ್ಷೆ ಇರುತ್ತೆ, ಫಸ್ಟ್ ಡೇ ಎಲ್ಲರ ಕಾಮೆಂಟ್ ಸಾಮಾನ್ಯವಾಗಿ ಟೈಮ್ ಸಾಕಾಗ್ಲಿಲ್ಲ, ಎಲ್ಲ ಕೊನೆ ದಿವಸ ಟೈಮ್ 5 ನಿಮಿಷ ಎದ್ದು ಬಂದ್ಬಿಡ್ತಾರೆ. ಯಾತಕ್ಕೆ ಅಂದ್ರೆ ಆ ಪ್ರಾಕ್ಟೀಸ್ ಆಗಿ ಮಾಡಿಬಿಡುತ್ತೆ, ಮೊದಲೇ ದಿವಸ ಭಾರಿ ಪ್ರಿಪರೇಷನ್, ಬರ್ತಾ ಬರ್ತಾ ಅವ್ನು ಆಟೋಮೆಟಿಕ್ ಆಗಿಬಿಡುತ್ತೆ. ಡೈಲಿ ಹೇಗೆ ಹೋಗ್ತಾರೆ ಆ ಥರ ಹೋಗ್ಬಿಡುತ್ತೆ. ನಮ್ಗೆ ಮೊದಲು ಬಂದು ಹಾಗೆ ಅನ್ಸೋದ್ರಿಂದ ಮೊದಲು ಹೇಳೋ ಪ್ರಾಬ್ಲಮ್ ಮೊದಲು ಒಪ್ಪೋದು, ಅದು ಆಮೇಲೆ ಅದೇ ಮಾಡಿಕೊಂಡ್ರೆ ತಪ್ಪು. 20 ವರ್ಷ ಅದೇ ರೀತಿ ಮಾಡ್ತಾ ಇದ್ರೆ ಆ ದೇವ್ರ ಪೂಜೆ ಬಾಳೇ ಇಲ್ಲ ಅಂತ. ಶುಚಿಹಿ, ಶುಚಿತ್ವ ಒಂದು ಕಾನ್ಸೆಪ್ಟ್ ಇದೆ, ಅದು ಸ್ನಾನದ ಶುಚಿ ಬೇರೆ, ಸಂಧ್ಯಾವನ್ನೇ ಮಾಡಿ ಶುಚಿ ಮತ್ತೆ, ಇವೆಲ್ಲ ಶುಚಿತ್ವ ಅಂಬುದು ಇಂಪ್ರೂವ್ ಆಗ್ತಾ ಆಗ್ತಾ ಹೋಗುತ್ತೆ. ಸೂತ್ರ ಬಂದಿರುತ್ತಲ್ಲ, ಮೊದಲೇ ದಿವಸ ಸೂತ್ರ ಇರ್ತದಲ್ಲ, ದಿವಸ ಕಡೆ 10 ದಿವಸಕ್ಕೆ ತೊಳ್ಳು ಪುಡ್ಕೊಂಡಿರುತ್ತೆ, 11 ದಿವಸ ಶುದ್ಧ ಆಗಿಬಿಡುತ್ತೆ. ಇವ್ರು ಹಾಗಲ್ಲ, ಅದೇ ಬಟ್ಟೆ ಉಪಯೋಗಿಸ್ತಿದ್ರೆ ಮೊದಲೇ ದಿವಸ ಇದ್ದಾಗ ಇರ್ತಾರೆ. ಎವ್ರಿಡೇ ಏನು ಮಾಡಬೇಕು ಬಟ್ಟೆಗಳನ್ನೆಲ್ಲ? ಸೂತ್ರದವರು ಕೂಡ ಹಿಂದಿನ ದಿವಸ ಬಟ್ಟೆ ಮರು ದಿವಸ ಮುಟ್ಟಬಾರ್ದು, ಅರ್ಥ ಆಯ್ತಾ? ಸ್ನಾನಕ್ಕಿಂತ ಮುಂಚಿನ ಬಟ್ಟೆನ ಸ್ನಾನ ಅಂದ್ರೆ ಮುಟ್ಟಿದ್ರೆ ಮೇಲ್ಗೆ ಇದ್ದಾಗ ಲೆಕ್ಕ. ಸೂತ್ರದ ಎವ್ರಿಡೇ ಚೇಂಜ್ ಮಾಡ್ತಾ ಹೋಗ್ಬೇಕಂತ. ಉದಾಹರಣೆಗೆ ಒಬ್ಬ 5 ಸುತ್ತಕ ಒಬ್ಬ 1 ಸುತ್ತಕ ಇರ್ತಾನೆ, ಅವ್ರವ್ರು ಬಿಟ್ಟೆ ಸ್ನಾನ ಮಾಡ್ಬೇಕು ಇವ್ನು, ಮತ್ತೆ ಅವ್ನು ಇವನು ಜಾಸ್ತಿ ಮಾಡಿ ಅದರೊಳಗೇನೆ, ಗೊತ್ತಾ? ಸೊನ್ನೆ ತೊಗೊಂಡು ಫೇಲು, 10 ತೊಗೊಂಡು ಫೇಲು, 30 ತೊಗೊಂಡು ಫೇಲು ಇರ್ತಾನಲ್ಲ, 10 ತಾರತಮ್ಯ ಇದೆ. 30 ತೊಗೊಂಡವನು ಜಾಣ, ಫೇಲ್ ಆದವ್ರಲ್ಲಿ ಭಾರಿ ಜಾಣ, ಸೊನ್ನೆ ತೊಗೊಂಡವ್ನು ಫೇಲ್ ಆದ್ರಲ್ಲಿ ವರಷ್ಟು ಫೇಲು, ಅವರು ಆ ಥರ ತಾರತಮ್ಯ ಇದೆ, ಅದು ಬಿಡಾಗಿಲ್ಲ, ಅದು ಮೇಂಟೈನ್ ಮಾಡ್ತಾ ಹೋಗ್ಬೇಕು. ಶುಚಿಹಿ ಸಂಭೃತ ಸಂಭಾರ ಪ್ರಾಗ್ ದರ್ಭೈಹಿ, ಪ್ರಾಗ್ ದರ್ಭೈಹಿ, ಪ್ರಾಗ್ ದರ್ಭಗಳು ಅಂದರೆ ಪ್ರಾಚೀನಾವತಿ, ಪೂರ್ವ ತುದಿ ಇರಬೇಕು ಯಾವಾಗ ದರ್ಭಗಳಿಗೆ. ಕಲ್ಪಿತಾಸನ, ದರ್ಭೆ ಮೇಲೆ ದರ್ಭಾಸನ ನಂಬರ್ 1 ಅದು. ದರ್ಭೆಗಳು ಹೆಣೆಯೋದಕ್ಕೂ ಒಂದು ವಾರದ ರೀತಿ ಇದೆ, ಸುಮ್ ಸುಮ್ಮನೆ ಅಲ್ಲ, ತುದಿ ಯಾವಾಗಲೂ ಪೂರ್ವಕ್ಕೆ ಪರ ಹಾಕೋಬೇಕು ನಾವು, ಅವನು ಎಲ್ಲೆಲ್ಲೂ ಜೋಡಿಸಾಗಿಲ್ಲ ಹೆಣದಿರ್ತಾನೆ, ತುದಿ ಪೂರ್ವ ದಿಕ್ಕಿಗೆ ಬಂದರೆ ಮಾಡಿ ಮಡಿ ಅದು, ಅದು ಇಲ್ಲದ ತಪ್ಪಾಗುತ್ತೆ. ದಕ್ಷಿಣಕ್ಕೆ ಬರೋದೆಲ್ಲ ಪಿತೃಕಾರ್ಯಾದಿಗಳಿಗೆ. ಹಾಂ, ಪ್ರಾಗ್ ದರ್ಭೈಹಿ ಕಲ್ಪಿತಾಸನ, ದರ್ಭ ಹಾಕೊಂಡು ಕೊಡಬೇಕು, ಸಿಗತ್ತೆ ತುಂಬ ಕಡಿಮೆ. ದರ್ಭೆಯಲ್ಲಿ ಮಾಡಿ ಮತ್ತೆ ದಾರ ಸೇರಿಸ್ಬಿಟ್ರೆ ಹೋಯ್ತು, ಅದನ್ನು ಹೇಗೆ ಬರೀಬೇಕು ಅವರು? ದರ್ಭೆಯಿಂದನೇ ಹಣಿಬೇಕು. ರೇಷ್ಮೆ ಬಟ್ಟೆ ರೇಷ್ಮೆಯಿಂದನೇ ಹೊಲಿದ್ರೆ ಹೇಗೆ ಮಡಿನೋ ಹಾಗೆ, ರೇಷ್ಮೆ ಬಟ್ಟೆಯನ್ನು ತಾರಿಂದ ಹೊಲಿದ್ಬಿಟ್ರೆ ಮೇಲಿಗೆ ಆಗಿಬಿಡುತ್ತೆ. ಆ ರೀತಿ ಮಡಿ ಇವೆಲ್ಲ ಉಪಯೋಗಿಸೋರು ಕಡಿಮೆ ಆಯಿತು, ಮಾಡೋರು ಕಡಿಮೆ ಆದರೆ ಹೋಗಿಬಿಡುತ್ತೆ ಅಷ್ಟೇ. ಕೊನೆ ಪಟ್ಟ ಒಂಚೂರು ದರ್ಭ ಚೂರು ಆದರೆ ಹಾಕೋಬೇಕು. ಈ ಬೇರೆ ಆಸನ ಇದ್ದಾಗ ದರ್ಭಾಸನಕ್ಕೆ ಒಂಚೂರು ಹಾಕ್ಕೊಂಡ್ರೆ ಏನಾಯ್ತು ಅಲ್ಲಿಗೆ, ಆ ಮಟ್ಟಿಗೆ ದರ್ಭ ಇದ್ದಾಗಲೇ ಶಾಸ್ತ್ರಕ್ಕೆ ಅಂತ ಆಗಿದೆಯಲ್ಲ ಹಾಗೆ. ಕಲ್ಪಿತಾಸನ ಆಮ್ ನೋಡಿ ಸ್ವಾರಸ್ಯ, ಕಲ್ಪಿತಾಸನ ಅಂದ್ರೆ ಆಸೀನ ಅಂದ್ರೆ 2 ಸಲ ಏನ ಏ ಬರತ್ ಬರತ್ ದರ್ಭಗಳಿಗೆ ದೋಷ ಇಲ್ಲ. ಫ್ರೆಶ್ ಅಂತ ಹೇಳಿದ್ರೆ ಏನು, ದರ್ಭಾಸನ ಹಾಗೆ ಇದ್ರೆ ದೋಷ ಇಲ್ಲ. ಮಣೆ ಹೇರುತ್ತಲ್ಲ ಹಾಗೆ, ಮಣೆ ದಿವಸ ಹೊಸ ಬಳಿ ತರಬೇಕಾಗಿಲ್ವಲ್ಲ, ಆ ಥರ ನೋಡಿ ಸಿಂಪಲ್ ನೋಡಿ, ನೋಡಿದ್ರೆ ಕನ್ಫ್ಯೂಷನ್ ಬರುತ್ತೆ. ಕಲ್ಪಿತಾಸನ ಆಸೀನ ರಿಪಿಟೇಷನ್ ಕಂಡ ಕಾಣುತ್ತೆ. ಆಸನ ಹಾಕೋಬೇಕು ಕೂಡಬೇಕು ಅಂದ್ರೆ ಆಸನ ಹಾಕೊಂಡು ಕೂಡೋದಕ್ಕೆ ಆಸನ ಅಲ್ಲೂ ಹಾಗೆ. ಶುಚೋ ದೇಶೇ ಪ್ರತಿಷ್ಠಾಪ್ಯ ಸ್ಥಿರ ಮಾಸನ ಮಾತ್ಮನಃ, ಗೊತ್ತಾಯ್ತಾ? ಆಮೇಲೆ ಶುಚೋ ದೇಶೇ ಮಾತ್ಮನ ಅಂತ ಹೇಳಿಬಿಟ್ಟು ಚೈಲಾಜನ ಕುಸೋತ್ತರ ಬಂತು. ಮತ್ತೆ ಇಲ್ಲಿ ಆಸನ ಕೂದ ಮತ್ತೆ ಚೈಲಾ ಕುಸ ಯಾತಕ್ಕೆ ಬೇಕೀಗ, ಯಾರಿಗೂ ಅರ್ಥ ಆಗಿರೋದು, ಆಚಾರ್ಯೊಬ್ಬರೇ ಅರ್ಥ ಬರೆದಿದ್ದಾರೆ. ಆಸನ 2 ವಿಧ, ಒಂದೇನೋ ಈ ಕೂಡೋದಕ್ಕೆ ಏನು ಉಪಯೋಗಿಸ್ತೀರಿ ಒಂದು ಆಸನ, ಕೂಡೋ ಸ್ಟೈಲ್ ಒಂದು ಆಸನ, ಇನ್ನೊಂದು ಆಸನ ಪದ್ಮಾಸನ ವೀರಾಸನ ಮತ್ತು ಸ್ವಸ್ತಿಕಾಸನ. 3 ಆಸನದಲ್ಲಿ ಪೂಜೆ ಮಾಡಬೇಕು, ಇನ್ನು ಶೀರ್ಷಾಸನ ಹಾಕೊಂಡು ಪೂಜೆ ಮಾಡಕ್ಕೆ ಬರುತ್ತಾ? ಸೊ 3 ಆಸನದಲ್ಲಿ ಒಂದು ಚಾಯ್ಸ್. ಸೊ ಮೊದಲನೇ ಆಸನ ಪೀಠ ಅಷ್ಟೇ, 2ನೇ ಆಸನ ಕೂಡ ಪಾಶ್ಚರ್ ಅದು, ಈ ರೀತಿ ಕೂತ್ಕೊಳ್ಳಿ. ಇದು ನೋಡಿ, ಇದು ಗೊತ್ತಿಲ್ಲದವ್ರು ಏನಾಗುತ್ತೆ, ಅದು ರಿಪೀಟ್ ಮಾಡಿ ಸುಮ್ಮನೆ ರಿಪೀಟ್ ಮಾಡ್ತಿದ್ದಾರೆ ಅಂತ ಹೇಳಿ. ಕಲ್ಪಿತ ಟೇಕ್ ಯುವರ್ ಸೀಟ್ ಅಂತಾರಲ್ಲ, ಟೇಕ್ ಯುವರ್ ಸೀಟ್ ಅಂದರೆ ಮನೆ ಹೊತ್ಕೊಂಡು ಹೋಗಿದೆಯಾ ನೋಡಕ್ಕೆ, ಲಾರಿ ತಂದು ಹಾಕೊಂಡು ಹೋಗ್ಬಿಟ್ರೆ ಟೇಕ್ ಯುವರ್ ಸೀಟ್ ಆಗೋದಿಲ್ಲ, ಕೂತ್ಕೊಳ್ಳಿ ಅಂತ ಅಷ್ಟೇ ಅರ್ಥ. ಕಲ್ಪಿತ ಆಸನ ಆಸೀರ ಪ್ರಾಗ್ ಉದಗ್ವ ಅರ್ಚೇದ ಅರ್ಚಾಯಾಮ್ ತ್ವಥ ಸಮ್ಮುಖ. ಪ್ರಾಗ್ ಉದಗ್ವ ಪೂರ್ವಾಭಿಮುಖ ಕೊಡ್ಬೇಕು, ಉತ್ತರಾಭಿಮುಖ ಕೊಡ್ಬೇಕು, ಅಥವಾ ಪ್ರಾಗ್ ಉದಕ್ ಈಶಾನ್ಯ ಕೊಡ್ಬೋದು, 3 ಅರ್ಥ ಬರಬೇಕಾದ್ರೆ. ಪ್ರಾಕ್ ಉದಕ್ ಪ್ರಾಗ್ ಉದಕ್, ಪ್ರಾಕ್ ಅಂತೆ ಪೂರ್ವ, ಉದಕ್ ಅಂದರೆ ಉತ್ತರ, ಪ್ರಾಗ್ ಉದಕ್ ಅಂದ್ರೆ ನಾರ್ತ್ ಈಸ್ಟ್, ಪ್ರಾಗ್ ಉದಕ್ ನಾರ್ತ್ ಈಸ್ಟ್ ಅದ ಈಶಾನ್ಯ. ಮೂರು ಕೊಡು ಪೂಜೆ ಕೊಡ್ಬೇಕಾದ್ರೆ ಮೂರು ದಿಕ್ಕಾಗಬಹುದು. ಆಮೇಲೆ ಅರ್ಚಾಯಾಮ್ ತಥ ಸಮ್ಮುಖ ಎದುರಿಗೆ ಕೊಡ್ಬೋದು ದೇವರಿಗೆ, ಎದುರು ದೇವರಿಗೆ ಎದುರು ಸಮ್ಮುಖವಾಗಿ ಕೂತ್ಕೋಬಹುದು. ಅದು ಸ್ವಾರಸ್ಯ ಏನಂತ ಕೇಳಿದ್ರೆ ತುಂಬ ಅಂದ್ರೆ ಕನ್ಫ್ಯೂಷನ್ ಆಗುತ್ತೆ ದೇವರಿಗೆ. ಕೂಡ ಪೂಜೆ ಮಾಡಬೇಕಾದ್ರೆ ಪೂರ್ವಕ್ಕೆ ದೇವರಿದ್ದು ಕೂತ್ರೆ ಸರಿ ಹೋಗುತ್ತೆ. ಆ ರೀತಿ ಇಲ್ಲ, ಏನು ಮಾಡಬೇಕು ಅಂತ ಹೇಳಿದ್ರೆ ಅದಕ್ಕೆ ಮುಂದೆಷ್ಟು ಮತ್ತೆ ದೇವ್ರ ಪೂಜೆನೇ ಬಿಟ್ಬಿಡೋದು. ಅದಕ್ಕೋಸ್ಕರ ಪೂರ್ವಕ್ಕೆ ಕೂಡ ಬರೋದ್ರೆ ನಮ್ಮ ಮನೆಯಲ್ಲಿ ಅಂತ ಹೇಳ್ಬಿಟ್ಟು ಆಗಲ್ಲ. ದೇವ್ರ ಎದುರಿಗೆ ಕೂತ್ರೆ ಎದುರಿಗೆ ಇರೋದೇ ಪೂರ್ವ, ಅರ್ಥ ಆಯ್ತಾ? ಬೇರೆ ಪೂರ್ವ ನೋಡ್ಬಾರ್ದು. ಇದೆಲ್ಲ ಸಂಧ್ಯಾವನ್ಯಕ್ಕೆ ಆಗಲ್ಲ. ಪೂರ್ವ ಅಂದ್ರೆ ಪೂರ್ವನೇ, ಉತ್ತರ ಅಂದ್ರೆ ಉತ್ತರನೇ. ದೇವ್ರ ಪೂಜೆ ಪೂರ್ವ ಆಗಲ್ಲ. ದೇವ್ರ ಎದುರು ನಮ್ಮ ಎದುರು ದೇವ್ರ ಕೂತ್ಬಿಟ್ಟು ನಮ್ಮ ಎದುರಿಗೆ ಅಂದ್ರೆ ಪೂರ್ವ. ಅಲ್ಲಿ ಎಲ್ಲ ಏನ್ ಮಾಡ್ಬೇಕೀಗ? ಅಲ್ಲಿ ಪೂರ್ವ ಅಂದ್ರೆ ಇಲ್ಲಿನ ಚಿತ್ರ ನಮಗೆಲ್ಲ ಸುಮ್ಮನೆ ಗೊತ್ತಾಗಲ್ಲ. ಪೀಠ ಪೂಜೆ ಆವರಣ ಮಾಡಬೇಕು, ಪೂಜೆ ಮಾಡೋಕೆ ದಿಕ್ಕಿಡ್ಬೇಕು, ಪೂಜೆ ಮಾಡಕ್ ಬರೋದಿಲ್ಲ ಅಂತ ಹೋದ್ರೆ ಅಲ್ಲಿ ಪೂರ್ವ ಅಂದ್ರೆ ವೇದಿಕೆಗಳೇ ಪೂರ್ವ. ತಡೀತಾ? ಎಷ್ಟು ಹೈಲಿ ಪ್ರಾಕ್ಟಿಕಬಲ್ ಇದ್ರಲ್ಲಿ ಹೇಳ್ತಾ, ಯಾವುದು ಇಂಪ್ರಾಕ್ಟಿಕಬಲ್ ಇಲ್ಲ. ಆ ಅದೇ ಹೇಳ್ತಿರೋದು, ನಮ್ಮೆಲ್ಲ ಬೀಳೋದಿಲ್ಲ. ಯಾಕೆ? ಅದು ಯೋಚನೆ ಮಾಡ್ಬೇಕಾದ್ರೆ ನೆರಳು ಬೀಳದಂತೆ ಕೂಡ ಪ್ಲಾನ್ ಮಾಡ್ಬೇಕು. ಅದಕ್ಕೆ ಸೂರ್ಯ ಕೂಜಕ್ಕಿಂತ ಮುಂಚೆ ಕೂತ್ಕೊಂಡ್ಬಿಟ್ಟೆ ನೆರಳು ಬೀಳೋ ಚಾನ್ಸೇ ಇಲ್ಲ. ಯಾತಕ್ಕೆ? ನೆರಳು ಬೀಳೋದು ಬೆಳಕಿದ್ರೆ ತಾನೆ. ಆದ್ರಿಂದ ಯೋಚನೆ ಇವ್ ಮಧ್ಯಾಹ್ನ 12 ಗಂಟೆಗೆಲ್ಲ ಯೋಚನೆ ಮಾಡೋದ್ರಿಂದ ಅವ ಪದ್ಧತಿ ಬರುತ್ತೆ. ಕೃತನ್ಯಾಸೋ ಮದಾರ್ಚಾಂಚ ಪ್ರಾಣಿನ ಮದಾರ್ಚ ಬೇಡ, ಮದರ್ಚಾಂ ಸಾಕು. ಕೃತನ್ಯಾಸೋ ಮದರ್ಚಾಂಚ ಮದ ದೀರ್ಘ ಬೇಡ. ಪ್ರಾಣಿನ ಅಭಿವೃಜೇತ್ ಬುಧಃ ಕಲಶಂ ಪ್ರೋಕ್ಷಣೀಯಂಚ ಯಥಾವತ್ ಉಪಸಾದಯೇತ್ ಕೃತನ್ಯಾಸ. ಅಲ್ಲೂ ಕೂಡ ತತ್ವನ್ಯಾಸ ಮಾತ್ರ, ಪೂಜೆ ಆರಂಭದ ತತ್ವನ್ಯಾಸ ತನಕ ಶುದ್ಧ ಆಗ್ಬೇಕು. ದೇವರ ಸನ್ನಿಧಾನ ಚಿಂತನೆ ಮಾಡಿಬಿಟ್ರೆ ಮೈಲಿಗೆ ಇಲ್ಲ. ಇದು ಆದ್ಯ ಮಂತ್ರದ ಶುದ್ಧಿ. ತತ್ವನ್ಯಾಸ ಮಾತ್ರ ನ್ಯಾಸ ಪ್ರತಿಮೆಗಳಲ್ಲಿ ಮಾಡೋ, ನಮ್ಮಲ್ಲಿ ಮಾಡಿಕೊಂಡಾಗ ದೇವತಾ ಸನ್ನಿಧಾನ ಬರೋದ್ರಿಂದ ಪ್ಯೂರಿಟಿ ಎಂಬುದು ಟು ದಿ ಕೋರ್ ಅಷ್ಟು ಚೆನ್ನಾಗಿ ಬಂದಿರುತ್ತೆ. ಆಗ ಅದು ಏನು ಮಾಡಬೇಕು? ಅಥ ಸಮ್ಮುಖ ಕೃತನ್ಯಾಸ ಮೊದಲು ನಮಗೆ ಆ ಪ್ರತಿಮೇಲೆ ಮಾಡೋದು, ಆಮೇಲೆ ಪ್ರಿಲಿಮಿನರಿ ಸ್ಟಾರ್ಟಿಂಗ್ ಸ್ಟೇಜ್ ಇದು ನಮ್ಮಲ್ಲೇ ಮಾಡ್ಕೋಬೇಕು. ಕಲಶಂ ಪ್ರೋಕ್ಷಡೀಯಂಚ ಆಮೇಲೆ ಪಾಣಿನ ಅಭಿವೃದ್ಧಿಯೇ ಬುಧಃ ಮದರ್ಚಾಂಚ ದೇವ್ರ ಪ್ರತಿಮೆಗಳನ್ನು ಕೈಯಿಂದ ಮುಟ್ಟಬೇಕು. ಅದು ದೇವರಲ್ಲಿ ಮೊದಲು ತನ್ನಲ್ಲೇ ಆಯಿತು, ಆಮೇಲೆ ದೇವರಲ್ಲಿ ಮಾಡ್ಕೋಬೇಕು. ಕಲಶಂ ಪ್ರೋಕ್ಷಡೀಯಂಚ ಯಥಾವತ್ ಉಪಸಾದಯೇತ್ ಕಲಶ ಪೂಜಾ. ಉಳಿದೆಲ್ಲ ಅಂಡರ್ಸ್ಟುಡ್, ಘಂಟಾವಾದನ ಅವೆಲ್ಲ ಅಂಡರ್ಸ್ಟುಡ್. ಕೆಲವೆಲ್ಲ ಮಿನಿಮಮ್ ಹೇಳ್ಬಿಟ್ಟಿರ್ತಾರೆ, ಕೆಲವನ್ನ ಹೇಳಬೇಕಾದ್ರೆ ಮೊದಲಿಂದ ಹೇಳ್ತಾರೆ, ಕೆಲವನ್ನ ಕಾಮನ್ ಇರೋದನ್ನ ಸ್ಟೆಪ್ ಜಂಪ್ ಮಾಡಿಬಿಡ್ತಾರೆ. ಹೌದೌದು, ಶಾಲಿಗ್ರಾಮನ್ನು ಸ್ಪರ್ಶ ಮಾಡೇ ತಾನೆ ಪೂಜೆ ಮಾಡಬೇಕಾದ್ದು. ಪ್ರತಿಮೆಗಾರ ಬರೀ ಸ್ಪರ್ಶ ಅಷ್ಟೇ, ಇದಿಲ್ಲ. ಇದು ಪ್ರತಿ ದಿವಸ ಅಷ್ಟೇ ತದ್ವಿದ್ ಹೇಳ್ತಾರೆ, ಅದನ್ನು ಬಂದು ಎಲ್ಲ ಬರುತ್ತೆ. ಈಗ ಕಲಶಂ ಪ್ರೋಕ್ಷಣೀಯಂಚ ಯಥಾವದ್ ಉಪಸಾದಯೇತ್ ತದ್ವದ್ ತದ್ವಿಹಿ ದೇವಯಜನಂ ದ್ರವ್ಯಾಣಿ ಆತ್ಮಾನಮೇವ ಚ ಪ್ರೋಕ್ಷ ಪಾತ್ರಾಣಿ ತ್ರೀಣ್ಯದ್ವಿಹಿ ತೈಸ್ತೈಹಿ ದ್ರವ್ಯೈಶ್ಚ ಸಾಧಯೇತ್ ಪ್ರಾಗುದಕ್ ವಾಸೀನ. ನೋಡಿ ಮೂರು ಅರ್ಥನೂ ಬರೆದರು. ಪ್ರಾಗುದಗ್ವಾ ಈಶಾನ್ಯ ಅಂತ ಅರ್ಥ, ಆಸೀನಃ. ಸಮ್ಮುಖ ಅಭಿಮುಖ ಕೃತ ಷಡಂಗನ್ಯಾಸ ಕಲಶಂ ಅಗ್ರೋದಕ ಪಾತ್ರಕ ಪಾತ್ರ ಅದೆಲ್ಲ ಟೀಕಾರ ಸಂಕ್ಷೇಪ ಅಂತ ಪದ್ಯಮಾನದಲ್ಲಿ ಕಲಶ ಹೇಗಿರಬೇಕು, ಎಷ್ಟಿರಬೇಕು, ಕಲಶದ ನೀರು ಹೇಗೆ ತರಬೇಕು, ಕೈ ಇಟ್ಕೊಂಡು ತರಬಾರ್ದು, ಹೀಗೆ ತಂದು ಮುಹೂರ್ತ ಹಾಕ್ಸಿಬಿಟ್ರೆ ಏನದು ಮೈಲಿಗೆ ದೇವರಿಗೆಲ್ಲ ಯಾರೇ ತಂದ್ಕೊಳ್ಳಿ ಕೈ ಇಟ್ಕೊಂಡು ತಂದ್ಕೊಟ್ಟ ನೀರು ಕುಡಿಬಾರ್ದು. ಯಾತಕ್ಕೆ? ಹೀಗೆ ತರಬೇಕು ಲೋಟ ಹೊರತು ಹೀಗೆ ಇಟ್ಕೊಂಡು ತರಬಾರ್ದು ಕೈನ. ಅದು ಮೈಲಿಗೆ ಇದ್ದಾಗ ಇವತ್ತು ಎಂಜಲೆ ತುಂಬೋರಿಗೆ ಮೈಲಿಗೆ ಏನು ಅರ್ಥ ಆಗ್ತದೆ, ಗೊತ್ತಾಯ್ತಾ? ಅದು ನಿಯಮಗಳು. ಅದಕ್ಕೆ ಸಾಕಬಾರ್ದು ನೆರಳು, ನಮ್ಮ ನೆರಳು ಬೀಳಬಾರ್ದು, ಮತ್ತೆ ನೆರಳು ಬೀಳಬಾರ್ದು. ಮತ್ತೆ ಅದರಲ್ಲಿ ತರಬೇಕಾದ್ರೆ ಚೋದಿಸಿ ತರಬೇಕು, ಅದರಲ್ಲಿ ಬರಿಬೇಕು, ಯಂತ್ರ ಬರಿಬೇಕು, ನಿಯಮಗಳಿವೆಲ್ಲ. ಮತ್ತೆ ತರಬೇಕಾದ್ರೆ ಹೀಗೆ ತರಬೇಕು ಹೊರತು ತಾಕ್ಷಣ ಮೈ ಕೈ ತಾಕ್ಸ್ಕೋಬಾರ್ದು, ಹೀಗೆ ಎತ್ಕೊಂಡು ತರಬೇಕು, ತಂದು ಹಾಗೆ ಇಟ್ಟು ದೂರದಲ್ಲಿ ಮತ್ತೆ ಸಿಕ್ಕಾಬಟ್ಟೆ ಸುಮ್ಮನೆ ಮುಟ್ಲಕ್ಕೆ ಹೋಗಬಾರ್ದು. ಅದು ಅಗ್ರೆ ಉದಕ, ಅಗ್ರೆ ಅಂದ್ರೆ ಏನು? ಶ್ರೇಷ್ಠ ಅಂತ, ಶ್ರೇಷ್ಠ ಹೈಯೆಸ್ಟ್ ಪ್ಯೂರಿಟಿ ಇರಬೇಕು. ಮಣ್ಣೀರೆಲ್ಲ ಮಣ್ಣೀರೇ, ಪ್ಯೂರೆಸ್ಟ್ ಅಂದರೆ ದೇವರ ಅಭಿಷೇಕ ಉಪಯೋಗಿಸೋದು, ಭಾರಿ ಪ್ಯೂರ್ ಇರಬೇಕು. ಆದ್ದರಿಂದ ಆ ಭಾಗ ನಿತ್ಯಂತ ಮೀಸಲು ನೀರೇ ಆಗಬೇಕು, ಉಪಯೋಗಿಸಿದ ನೀರು ಉಪಯೋಗಿಸಬಾರ್ದು. ಅವೆಲ್ಲ ತುಂಬ ನಿಯಮಗಳಿರ್ತವೆ. ದ್ರವ್ಯಾಣಿ ಆತ್ಮಾನಮೇ ವಚ ತದದ್ಭಿಹಿ ದೇವ ಯಜನಂ ದ್ರವ್ಯಾಣಿ ಆತ್ಮ. ಆಮೇಲೆ ಕಲಶದಿಂದ ನೀರು ಕೈಯಲ್ಲಿ ಹಾಕ್ಕೊಂಡು ಒಂದಿದೆ ಪ್ರೋಕ್ಷಣಕ್ಕೆ ಸರಿ ಇರ್ತದೆ, ಅದು ಕಲೆ ಶಂಕದಲ್ಲಿ ಹಾಕಿ ಅದಕ್ಕೆ ಕೈಯಲ್ಲಿ ಹಾಕ್ಕೊಂಡು ಎಲ್ಲ ಪೂಜಾ ಸಾಧನ ದ್ರವ್ಯಾಣಿ ಸಂಪ್ರೋಕ್ಷ ಆತ್ಮಾನಂಚ ಸಂಪ್ರೋಕ್ಷ. ಮೊದಲು ತನಗೆ ಹಾಕ್ಕೊಂಡು ಹಾಕಬಾರ್ದು, ಮೊದಲೆಲ್ಲ ಹಾಕಿ ಪ್ರತಿಮೆ ಕಡೆಯಿಂದ ಎಲ್ಲದಕ್ಕೂ ಪ್ರೋಕ್ಷಣೆ ಮಾಡಿ ಕೊನೆಯ ತನ್ನ ಮೇಲೆ ಹಾಕ್ಕೋಬೇಕು. ಯಾವುದದು ಶಂಕ, ಹೌದು ದೇವ ಅಲ್ಲ, ಶಂಕದಿಂದ ಹಾಕಬಾರ್ದು.